ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಿಕಾಯೆಲ ಮತ್ತು ಅವನ ಸ್ಥಾನ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ದಿನದಲ್ಲಿ ನಾವು ಮಿಕಾಯೆಲ ಮತ್ತು ಅವನ ಸ್ಥಾನದ ವಿಚಾರವಾಗಿ ಕಲಿಯಲು ಹೋಗುವಂತಿವರಾಗಿದ್ದೇವೆ. ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ದಾನಿಯೇಲನ ಪುಸ್ತಕ 12:1 ಓದುವುದಾದರೆ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೆಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದದಿನಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರು ಅಂದರೆ ಜೀವದಾರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆತ್ಮೀಯ ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ಈ ದಿನದಲ್ಲಿ ನಾವು ಮಿಕಾಯೆಲ ಅಂದರೆ ಯಾರು, ಅವನ ಸ್ಥಾನವೇನು, ಯಾಕೆ ಅವನು ಹೇಳುತ್ತಾನೆ ಅನ್ನುವಂತಹ ವಿಚಾರವನ್ನು ಕಲಿಯಲು ಹೋಗುವಂತೆಯವರಾಗಿದ್ದೇವೆ. ಇದನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಕಲಿಯಲು ಬಂದಿದ್ದೇವೆ ಸ್ವಾಮಿ. ಈ ಕೊನೆ ಕಾಲದಲ್ಲಿ ಜೀವಿಸುವಂತಹ ನಾವು, ಮಿಕಾಯೇಲನ ಕೆಲಸ ಏನು, ಅವನು ಎಲ್ಲಿ ಇದ್ದಾನೆ, ಅವನ ಒಂದು ಸ್ಥಾನವೇನು ಎನ್ನುವಂತಹ ವಿಚಾರವನ್ನು ನಾವು ಧ್ಯಾನಿಸಲು ಹೋಗುವಾಗ ಈ ಲೋಕದಲ್ಲಿ ಸತ್ಯದಲ್ಲಿ ಅನೇಕ ಗೊಂದಲ ಇದೆ ಸ್ವಾಮಿ. ಆದರೆ ನಿನ್ನ ವಾಕ್ಯ ಸತ್ಯ, ಅದರ ಮುಖಾಂತರವಾಗಿ ನಾವು ಮಿಕಾಯೇಲ ಯಾರು ಅನ್ನುವಂಥ ವಿಚಾರವನ್ನು ಕಲಿಯಲು ಹೋಗುವಾಗ ಆತ್ಮನ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಅರಿತುಕೊಂಡು ಬರುವಂತಹ ನಿನ್ನ ಎರಡನೇ ಬರವಣಕ್ಕೆ ನಾವೆಲ್ಲರೂ ಸಿದ್ಧರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಕೊನೆಯ ಕಾಲಘಟ್ಟ. ಈ ಕೊನೆಯ ಕಾಲಘಟ್ಟದಲ್ಲಿ ಒಂದು ಉಪದ್ರವ ಅನ್ನುವಂಥದ್ದು ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ಮೊಟ್ಟ ಮೊದಲು ಜನಾಂಗವು ಉಂಟಾದದ್ದನಿಂದ ಆ ದಿನದವರೆಗೆ ಸಂಭವಿಸುವಂತಹ ಸಂಕಟವು ಸಂಭವಿಸುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕ ಸೃಷ್ಟಿಯಾದದ ದಿನದಿಂದ ಇಲ್ಲಿವರೆಗೂ ಕಂಡು ಕೇಳಿರ ಅರಿಯದಂತಹ ಅನೇಕ ಸಂಕಟಗಳು ಈ ಲೋಕಕ್ಕೆ ಬರುವಂಥದ್ದಾಗಿದೆ ಎಂಬುದಾಗಿ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ನಮ್ಮನ್ನು ಎಚ್ಚರಿಸಿದ್ದಾನೆ ತನ್ನ ವಾಕ್ಯದ ಮುಖಾಂತರವಾಗಿ. ಯೋಹಾನನು ಬರೆದ ಸುವಾರ್ತೆ 15:20 ನಾವು ಓದುವುದಾದರೆ, ಧನಿಗಿಂತ ಹಾಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆಪಡಿಸುವರು. ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಗೊಂಡು ನಡೆಯುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂಥ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆಪಡಿಸುವವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಯೇಸು ಸ್ವಾಮಿ ಸ್ವತಃ ತಾನೇ ಹೇಳಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಯೇಸು ಸ್ವಾಮಿಯನ್ನು ಹೇಗೆ ಈ ಲೋಕ ಆತನ ಜನಗಳು ಹಿಂಸೆಪಡಿಸಿ ಆತನನ್ನು ಸಿಲುಬೆಗಾಕಿ ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟರೋ, ಅದೇ ರೀತಿಯಾಗಿ ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಸತ್ಯದಲ್ಲಿ ನಿಲ್ಲುವಂತಹ ಜನಗಳನ್ನು ಆ ಜನಗಳೇ ಅವರನ್ನು ಹಿಂಸೆಪಡಿಸಿ ನಾಶಪಡಿಸಿ ಅವರನ್ನು ಅನೇಕ ಸೆರೆಮನೆಗಳಿಗೂ ಅನೇಕ ವಿಧವಾದಂಥ ಕಷ್ಟಕ್ಕೂ ಒಳಪಡಿಸುವಂಥವರಾಗಿದ್ದಾರೆ. ಆದರೆ ದೇವರು ನಮ್ಮನ್ನು ಧೈರ್ಯಪಡಿಸುವಂಥವನಾಗಿದ್ದಾನೆ. ಹೀಗೆ ಈ ಲೋಕ ಹೇಗೆ ನನ್ನನ್ನು ಹಿಂಸೆಪಡಿಸಿತೋ ಅದೇ ರೀತಿಯಾಗಿ ನಿಮ್ಮನ್ನು ಹಿಂಸೆಪಡಿಸುತ್ತದೆ ಅಂದು ಹೇಳಿದಂತಹ ಯೇಸು ಸ್ವಾಮಿ, ತಾನು ಪರಲೋಕಕ್ಕೆ ಹೇರಿ ಹೋಗುವುದಕ್ಕಿಂತ ಮೊದಲು ಆತನು ನಮಗೆ ಒಂದು ಉತ್ತಮವಾದಂಥ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನ ಏನೆಂದರೆ, ಮತ್ತಾಯನು ಬರೆದ ಸುವಾರ್ತೆ 28:20 ಓದಬೇಕಾದರೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕೈಗೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಹೌದು ಪ್ರಿಯ ಕೇಳುಗರೇ, ಈ ಲೋಕದಲ್ಲಿ ಉಪದ್ರವ ಇದೆ, ಕಷ್ಟ ಇದೆ, ನೋವಿದೆ, ಸಂಕಟ ಇದೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ಎಲ್ಲ ಬರ್ತಕ್ಕಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಇವತ್ತು ಆತನು ನಮ್ಮ ಸಂಗಡ ಇದ್ದಾನೆ. ಹಾಗಾಗಿ ನಾವು ಯಾವುದಕ್ಕೂ ಸಹ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಇವತ್ತಿನ ದಿನದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ, ತನ್ನ ಮಕ್ಕಳಿಗೋಸ್ಕರ ಮಿಕಾಯೇಲನು ಹೇಳುವಂಥವನಾಗಿದ್ದಾನೆ, ನಿಲ್ಲುವಂಥವನಾಗಿದ್ದಾನೆ ಎಂಬುದಾಗಿ ದಾನಿಯೇಲನ ಪುಸ್ತಕ 12:1 ನಾವು ನೋಡಿದೆವು. ಅಂದರೆ ಈ ಮಿಕಾಯೇಲ ಯಾರು, ಆತನ ಜನರಿಗೋಸ್ಕರ ನಿಲ್ಲುವಂತಹ ವ್ಯಕ್ತಿ ಯಾರು, ಆತನ ಒಂದು ಸ್ಥಾನ ಏನು ಅನ್ನುವಂತಹ ವಿಚಾರವನ್ನು ನಾವು ಈ ದಿನದಲ್ಲಿ ಕಲಿಯಲು ಹೋಗುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಂತಹ ವಿಚಾರ ಮಿಕಾಯೇಲ ಯಾರು ಎನ್ನುವಂತಹ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಸತ್ಯವೇದವನ್ನು ಯೂದನು ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇರತಕ್ಕಂತಹ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ. ಆ ಒಂದೇ ಅಧ್ಯಾಯದಲ್ಲಿ 9ನೇ ವಚನವನ್ನು ನಾವು ಗಮನಿಸುವುದಾದರೆ ಈ ಮಿಕಾಯೇಲ ಯಾರು ಅನ್ನುವಂತಹ ವಿಚಾರವನ್ನು ಅಲ್ಲಿ ಪರಿಶುದ್ಧಾತ್ಮ ಪ್ರೇರಿತನಾಗಿ ಯೂದನು ಬರೆದಿರತಕ್ಕಂಥದ್ದನ್ನು ನಾವು ನೋಡುವಂತೆಯವರಾಗಿದ್ದೇವೆ. ಇಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸುತ್ತದೆ, ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಾವು ಗಮನಿಸುವಂಥ ವಿಚಾರವೇನೆಂದರೆ ಮಿಕಾಯೇಲನು ಯಾರು ಎಂದರೆ ಮಿಕಾಯೇಲನು ಪ್ರಧಾನ ದೇವದೂತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅಂದರೆ ಮಿಕಾಯೇಲ ಪ್ರಧಾನ ದೇವದೂತನು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ನೋಡಿದೆವು. ಇದೇ ವಿಚಾರವನ್ನು ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4:16 ನಾವು ನೋಡುವುದಾದರೆ ಈ ಮಿಕಾಯೇಲನು ಏನು ಮಾಡುವಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಪೌಲನು ಪರಿಶುದ್ಧಾತ್ಮ ಭರಿತನಾಗಿ ಬರೆಯುವಂಥವನಾಗಿದ್ದಾನೆ. ಅಲ್ಲಿ ಮಿಕಾಯೇಲ ಎಂದರೆ ಪ್ರಧಾನ ದೇವದೂತ ಎಂಬುದಾಗಿ ನಾವು ನೋಡಿದೆವು. ಈ ಪ್ರಧಾನ ದೇವದೂತ ಹೇಗೆ ಬರ್ತಕ್ಕಂಥವನಾಗಿದ್ದಾನೆ, ಅವನ ಕಾರ್ಯ ಏನು ಎಂಬುದನ್ನು ಇಲ್ಲಿ ಪೌಲನು ಬರೆಯುವಂಥವನಾಗಿದ್ದಾನೆ. ನಿಮ್ಮ ಸತ್ಯವೇದವನ್ನು 1 ಥೆಸಲೋನಿಕದವರಿಗೆ 4:16 ಕಡೆಗೆ ತಿರುಗಿಸಿರಿ ಪ್ರಿಯ ಕೇಳುಗರೆ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ ಬರೆಯುವಂಥವನಾಗಿದ್ದಾನೆ. ಅಂದರೆ ಪ್ರಧಾನ ದೇವದೂತನ ಶಬ್ದದೊಡನೆ ಬರುವಂಥವನಾಗಿದ್ದಾನೆ. ಆ ಪ್ರಧಾನ ದೇವದೂತನ ಶಬ್ದವನ್ನು ಯಾರೆಲ್ಲ ಕೇಳುವಂಥವರಾಗಿದ್ದಾರೋ, ಅಂದರೆ ಸತ್ತ ನೀತಿವಂತರು ಏನು ಮಾಡುವಂಥವರಾಗಿದ್ದಾರೆ ಎಂದರೆ ಅವರು ಪುನರುತ್ಥಾನ ಆಗ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಂದರೆ ಮಿಕಾಯೇಲ ಅಂದರೆ ಆತನು ಪ್ರಧಾನ ದೇವದೂತ. ಆ ಪ್ರಧಾನ ದೇವದೂತನ ಶಬ್ದದೊಡನೆ ಬರುವಾಗ ಆತನ ಶಬ್ದವನ್ನು ಕೇಳಿ ಇಲ್ಲಿ ಯಾರು ಹೇಳುವಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನಲ್ಲಿ ಸತ್ತವರು ಅಂದರೆ ನೀತಿವಂತರು ಆ ಪ್ರಧಾನ ದೇವದೂತನ ಶಬ್ದವನ್ನು ಕೇಳಿ ಎದ್ದು ಬರುವಂಥವರಾಗಿದ್ದಾರೆ. ಇಲ್ಲಿ 3 ವಿಚಾರಗಳನ್ನು ನಾವು ನೋಡಿದ್ದೇವೆ ಪ್ರಿಯ ಕೇಳುಗರೆ. 1, ಈ ಒಂದು ಮಿಕಾಯೇಲ, ಆ ಮಿಕಾಯೇಲನ ಪ್ರಧಾನ ದೇವದೂತ ಎಂಬುದಾಗಿ ದೇವರ ವಾಕ್ಯ ಕರೀತಕ್ಕಂಥದ್ದಾಗಿದೆ. ಸತ್ತ ನೀತಿವಂತರು ಅಂದರೆ ಕ್ರಿಸ್ತನಲ್ಲಿ ಸತ್ತಂಥವರು ಯಾರ ಶಬ್ದವನ್ನು ಕೇಳಿ ಮೇಲೆ ಎದ್ದು ಬರತಕ್ಕಂಥವರಾಗಿದ್ದಾರೆ, ಪುನರುತ್ಥಾನ ಆಗ್ತಕ್ಕಂಥವರಾಗಿದ್ದಾರೆ ಎಂದರೆ ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಿಕಾಯೇಲನು ಅನ್ನುವಂತಹ ಪ್ರಧಾನ ದೇವದೂತನ ಶಬ್ದವನ್ನು ಕೇಳಿ ಅವರು ಎದ್ದು ಬರತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಈ ವಾಕ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದನ್ನು ಸತ್ಯವೇದದಲ್ಲಿ ಇರತಕ್ಕಂತಹ ಬೇರೆ ವಿಚಾರಗಳೊಂದಿಗೆ ಬೇರೆ ವಾಕ್ಯಗಳೊಂದಿಗೆ ನಾವು ಹೋಲಿಸಿ ನೋಡಿದಾಗ ಇದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯೇಸು ಸ್ವಾಮಿ ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಸೇವೆ ಮಾಡಿದನು. ಅದರಲ್ಲಿ 3.5 ವರ್ಷಗಳ ಕೊನೆಯ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತನು ಅನೇಕ ರೋಗಿಗಳನ್ನು ಸ್ವಸ್ಥಪಡಿಸಿದನು. ಅನೇಕರಿಗೆ ಅನೇಕ ವಿಧವಾದಂಥ ಕರುಣೆ ಸಮಾಧಾನವನ್ನು ಅವನು ಸಾರಿದನು. ಅದರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ಸತ್ತಂತಹ ಅನೇಕರನ್ನು ಸಹ ಅವನು ಎಬ್ಬಿಸಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 11:43 ನಾವು ಓದುವುದಾದರೆ ಅದನ್ನು ಕೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ಯಾರ ಒಂದು ಶಬ್ದದಿಂದ ಸತ್ತು 4 ದಿನ ಆಗಿದ್ದಂಥ ಲಾಜರನು ಎದ್ದು ಬಂದನು? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸು ಸ್ವಾಮಿ ಅಂದು ಲಾಜರನ ಮನೆಗೆ ಹೋಗಿ ಅಲ್ಲಿ ಮಾರ್ಥಾ ಮತ್ತು ಮರಿಯಳನ್ನು ಸಮಾಧಾನ ಮಾಡುವುದರ ಮೂಲಕವಾಗಿ ಲಾಜರನು ಸತ್ತು ಸಮಾಧಿ ಮಾಡಿದಂತಹ ಆ ಸಮಾಧಿಯ ಬಳಿಗೆ ಹೋಗಿ ಆತನು ಮಹಾಶಬ್ದದಿಂದ ಲಾಜರನೇ ಎದ್ದು ಹೊರಗೆ ಬಾ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಇನ್ನು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ ಯೋಹಾನನು ಬರೆದ ಸುವಾರ್ತೆ 11:11 ನಾವು ನೋಡುವುದಾದರೆ 25ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅಲ್ಲಿ ನಾವು ನೋಡಿದೆವು. ಲಾಜರನೇ, ಹೊರಗೆ ಬಾ ಅಂದು ಮಹಾಶಬ್ದದಿಂದ ಯೇಸು ಸ್ವಾಮಿ ಕೂಗಿ ಕರೆಯುವಂತಹ ವಿಚಾರವನ್ನು ನಾವು ನೋಡಿದೆವು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥವರಾಗಿದ್ದಾರೆ, ಸತ್ತವರನ್ನ ಎಬ್ಬಿಸ್ತಕ್ಕಂತಹ ಶಕ್ತಿ ನನ್ನಲ್ಲಿದೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಇಲ್ಲಿ ಬರೆಯುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನೂ ಸಹ ಯೋಹಾನನು ಬರೆದ ಸುವಾರ್ತೆ 5:25 ನಾವು ಗಮನಿಸುವುದಾದರೆ, ಅಲ್ಲಿ ನಿಮಗೆ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನ ಕೇಳುವ ಕಾಲ ಬರುತ್ತದೆ, ಈಗಾಗಲೇ ಬಂದಿದೆ, ಕೇಳಿದವರು ಬದುಕುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯ ಕೇಳುಗರೆ, ಈ ವಾಕ್ಯಗಳನ್ನೆಲ್ಲ ಗಮನಿಸುವುದಾದರೆ ನಾವು ಇಲ್ಲಿ ಮಿಕಾಯೇಲ ಅಂದರೆ ಅವನನ್ನ ಪ್ರಧಾನ ದೇವದೂತ ಎಂಬುದಾಗಿ ಕರೆಯುವಂತದಾಗಿದೆ. ಯಾರ ಒಂದು ಧ್ವನಿಯನ್ನ ಕೇಳಿ ಸತ್ತಂತವರು ಎದ್ದು ಬರತಕ್ಕಂಥವರಾಗಿದ್ದಾರೆ ಅಂದರೆ ಮಿಕಾಯೇಲ ಅನ್ನುವಂತಹ ಆ ಪ್ರಧಾನ ದೇವದೂತನ ಧ್ವನಿಯನ್ನ ಕೇಳಿ ಎದ್ದು ಬರುವಂತವರಾಗಿದ್ದಾರೆ. ಅಂದರೆ ಯೇಸು ಸ್ವಾಮಿ ಹೇಳುವಂತವರಾಗಿದ್ದಾರೆ, ಕೊನೆಯ ಕಾಲದಲ್ಲಿ ದೇವಕುಮಾರನ ಧ್ವನಿಯನ್ನ, ದೇವಕುಮಾರ ಅಂದರೆ ಯಾರು, ಯೇಸು ಸ್ವಾಮಿ, ಯೇಸು ಸ್ವಾಮಿಯ ಧ್ವನಿಯನ್ನ ಕೇಳುವ ಕಾಲ ಬರುತ್ತದೆ, ಈಗಾಗಲೇ ಬಂದಿದೆ, ಅವರು ಸತ್ತಂತವರು ಎದ್ದು ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ಉದಾಹರಣೆಯಾಗಿ ನಾವು ಲಾಜರನ್ನು ನೋಡಿದೆವು, ಅದಕ್ಕೆ ಉದಾಹರಣೆಯಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ, ನಾನೇ ಆ ಪುನರುತ್ಥಾನವು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ವಾಕ್ಯಗಳನ್ನೆಲ್ಲ ನಾವು ಗಮನಿಸುವುದಾದರೆ ಮಿಕಾಯೇಲ ಅನ್ನುವಂತಹ ಆ ಪ್ರಧಾನ ದೇವದೂತ, ಆ ಸತ್ತಂತ ವ್ಯಕ್ತಿಗಳು ಆತನ ಧ್ವನಿಯನ್ನು ಕೇಳಿ ಹೇಳ್ತಕ್ಕಂಥವರಾಗಿದ್ದಾರೆ ಅಂದರೆ ಅದು ಬೇರೆ ಯಾರನ್ನು ಸೂಚಿಸುವುದಿಲ್ಲ, ಅದು ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ. ಈಗಿನ ಲೋಕದಲ್ಲಿ ಇದನ್ನು ಯಾರೂ ಸಹ ನಂಬಲು ಸಿದ್ಧವಿಲ್ಲ. ಆದರೆ ನಾವು ಒಂದು ವಾಕ್ಯದಿಂದ ಮತ್ತೊಂದು ವಾಕ್ಯದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಅದು ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಪುನರುತ್ಥಾನ ಮಾಡುವಂತಹ ಶಕ್ತಿ ಯೇಸು ಸ್ವಾಮಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಹ ಇಲ್ಲ. ಆತನು ಸ್ವತಃ ಪುನರುತ್ಥಾನ ಆಗಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ನಾವು ಯೂದನು ಬರೆದಂತಹ ಆ ಪತ್ರಿಕೆಯಲ್ಲಿ 9 ನಾವು ಗಮನಿಸುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅವನು ಸೈತಾನನ ಮೇಲೆ ದೋಷಾನಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಈ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೇಳುಗರೆ, ಯಾರು ಮಾತ್ರ ಸೈತಾನನ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಲಿಕ್ಕೆ ಸಾಧ್ಯ? ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ, ಯಾವ ದೇವದೂತರಿಂದಲೂ ಸಾಧ್ಯವಿಲ್ಲ. ಅದು ಪ್ರಧಾನ ದೇವದೂತ ಅಂತ ಸತ್ಯವೇದ ಹೇಳುವಂತಹ ಮಿಕಾಯೇಲ ಎಂದು ಕರೆಯುವಂತಹ ಯೇಸು ಸ್ವಾಮಿ ಮಾತ್ರ ಸೈತಾನನನ್ನು ಸೋಲಿಸಲು ಸಾಧ್ಯ. ಹಾಗಾಗಿ ಇಲ್ಲಿ ಮೋಶೆಯ ಶವದ ವಿಚಾರವಾಗಿ ಒಂದು ವಾಗ್ವಾದ ಬಂದಾಗ ಪ್ರಧಾನ ದೇವದೂತನಾದಂಥ ಮಿಕಾಯೇಲನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿ ಸೈತಾನ ಸಂಗಡ ಹೋರಾಡಿ ಜಯಿಸುವುದರ ಮೂಲಕವಾಗಿ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಮೋಶೆಯ ಶವವನ್ನು ಆತನು ಪುನರುತ್ಥಾನ ಮಾಡಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ ಎನ್ನುವಂತಹದನ್ನು ನಾವು ಸತ್ಯವೇದದಲ್ಲಿ ನಾವು ಓದಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ವಾಕ್ಯಗಳು ಸಹ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ ಈ ಮಿಕಾಯೇಲ ಬೇರೆ ಯಾರೂ ಅಲ್ಲ, ಆತನ ಕ್ರಿಸ್ತನಾಗಿದ್ದಾನೆ, ಕ್ರಿಸ್ತನೇ ಈ ಪ್ರಧಾನ ದೂತನು ಮಿಕಾಯೇಲನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈತನ ಒಂದು ಸ್ಥಾನ ಏನು ಎಂಬುದನ್ನು ನಾವು ನೋಡಬೇಕಾಗಿದೆ. ಯಾಕೆಂದರೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದಿದಾಗೆ 12:1 ನಾವು ಓದುವಾಗ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆ ಒಂದು ಮಹಾಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ. ಆ ಸಂಕಟ ಕಾಲ ಬರುವಾಗ ಈ ಮಿಕಾಯೇಲನು ಏಳುವನು ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಆಂಗ್ಲ ಭಾಷೆಯಲ್ಲಿ ಸ್ಟ್ಯಾಂಡ್ ಅಪ್ ಎಂಬುದಾಗಿ ಹೇಳುವಂಥದ್ದಾಗಿದೆ, ಅಂದರೆ ಆತನು ನಿಲ್ಲುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ನಿಲ್ಲುವಂಥವನಾಗಿದ್ದಾನೆ ಅಂದರೆ ಆತನ ಒಂದು ಸ್ಥಾನ ಏನು, ಇವಾಗ ಆತನ ಒಂದು ಸ್ಥಾನ ಏನು? ಯಾಕೆಂದರೆ ಆ ವಾಕ್ಯ ಕೊನೆಯ ಕಾಲದ ವಿಚಾರದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ, ಆ ಸಂಕಟ ಕಾಲ ಬರ್ತಕ್ಕಂಥದ್ದಾಗಿದೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದಾಗಿದೆ. ಆ ಸಂಕಟ ಕಾಲ ಯಾವಾಗ ಬರ್ತಕ್ಕಂಥದ್ದಾಗಿದೆ ಅಂದರೆ ಆ ಸಂಕಟ ಕಾಲ ಕೊನೆಯಲ್ಲಿ ಬರ್ತಕ್ಕಂಥದ್ದಾಗಿದೆ. ಕ್ರಿಸ್ತನ 2ನೇ ಬರೋಣಕ್ಕಿಂತ ಮೊದಲು ಆ ಸಂಕಟ ಕಾಲ ಉಪದ್ರವದ ಕಾಲ ಬರ್ತಕ್ಕಂಥದ್ದಾಗಿದೆ. ಆ ಸಂಕಟ ಕಾಲದಿಂದ ತನ್ನ ಮಕ್ಕಳನ್ನು ಬಿಡಿಸುವುದಕ್ಕೋಸ್ಕರ ಮಿಕಾಯೆಲ ಅನ್ನುವಂತಹ ಯೇಸು ಸ್ವಾಮಿ ನಿಲ್ಲುವಂಥವನಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ಆತನ ಒಂದು ಸ್ಥಾನ ಈಗ ಏನು, ಆತನ ಒಂದು ಸ್ಥಾನ ಈಗ ಏನು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ಅದೇ ದಾನಿಯೇಲನ ಪ್ರವಾದನೆ ಗ್ರಂಥ 7:9 ನಾವು ಗಮನಿಸುವಂತವರಾಗಿದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ನಾನು ನೋಡುತ್ತಿದ್ದ ಹಾಗೆ ಆಸನಗಳು ಹಾಕಲ್ಪಟ್ಟವು. ಮಹಾರುದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಯಿತು. ಆತನ ತಲೆಯ ಕೂದಲು ನಿರ್ಮಲವಾದ ಬೆಳೆಯ ಹುಣ್ಣೆಯಂತಿತ್ತು. ಆತನ ನ್ಯಾಯಸನಾಸನವು ಅಗ್ನಿಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ದಾನಿಯೇಲ ಒಂದು ದರ್ಶನವನ್ನು ಕಾಣುವಂಥವನಾಗಿದ್ದಾನೆ. ಆ ದರ್ಶನವನ್ನು ಕಾಣುವಂಥವನಾಗಿದ್ದಾನೆ. ಆ ದರ್ಶನದಲ್ಲಿ ನಾನು ನೋಡುತ್ತಿದ್ದ ಹಾಗೆ ನ್ಯಾಯ ಶಾಸನಗಳು ಹಾಕಲ್ಪಟ್ಟವು. ಮಹಾರುದ್ಧನೊಬ್ಬನು ಆಸೀನನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಆತ್ಮೀಯ ಪ್ರಿಯ ಕೇಳುಗರೆ, ಈ ಒಂದು ಅಧ್ಯಾಯ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಈ ಒಂದು ವಾಕ್ಯ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ನಾವು ದಾನಿಯೇಲನ ಪುಸ್ತಕ 7 ಓದಬೇಕಾದರೆ ಅಲ್ಲಿ ಅನೇಕ ಮೃಗಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಆ ಮೃಗಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ರಾಜ್ಯಗಳನ್ನು ಸೂಚಿಸುವಂಥದ್ದಾಗಿದೆ. ಹಾಗೆ ಎಲ್ಲ ರಾಜ್ಯಗಳು ಮುಗಿಯುವಂತಹ ಸಂದರ್ಭದಲ್ಲಿ ಆ ರಾಜ್ಯಗಳಿಗೆ ನ್ಯಾಯ ತೀರಿಸುವಾಗೆ ದೇವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂಥವನಾಗಿದ್ದಾನೆ. ಆ ಒಂದು ನ್ಯಾಯ ವಿಚಾರಣೆ ಮುಗಿದ ನಂತರ ಆತನು ತನ್ನ ರಾಜ್ಯವನ್ನು ಸ್ಥಿರಪಡಿಸುವಂಥವನಾಗಿದ್ದಾನೆ. ತನ್ನ ರಾಜ್ಯವನ್ನು ತನ್ನ ಮಕ್ಕಳಿಗೆ ಕೊಡುವಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ನ್ಯಾಯ ಶಾಸನಗಳು ಹಾಕಲ್ಪಟ್ಟವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ನ್ಯಾಯ ಶಾಸನದ ಮೇಲೆ ಯಾರು ಕೂತಿದ್ದಾರೆ ಅಂದರೆ ಮಹಾರುದ್ಧನೊಬ್ಬನು ಕೂತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಮಹಾರುದ್ಧನು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ತಂದೆಯಾದ ದೇವರನ್ನು ಸೂಚಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಲ್ಲಿ ನ್ಯಾಯಸ್ಥಾನದಲ್ಲಿ ಸಿಂಹಾಸನಗಳು ಹಾಕಲ್ಪಟ್ಟು ಆ ಒಂದು ಸಿಂಹಾಸನದ ಮೇಲೆ ಮಹಾರುದ್ಧನು ತಂದೆ ಕುಳಿತುಕೊಂಡಿದ್ದಾರೆ. ಈಗ ಯಾರು ಆ ತಂದೆಯ ಬಳಿಗೆ ಬರುವಂಥವರಾಗಿದ್ದಾರೆ ಅಂದರೆ ದಾನಿಯೇಲ ಮತ್ತೆ ಅದೇ ಅಧ್ಯಾಯದಲ್ಲಿ ಮತ್ತೊಂದು ದರ್ಶನವನ್ನು ಕಾಣುವಂಥವನಾಗಿದ್ದಾನೆ. ಅದನ್ನು ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 7:13 ನೋಡುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾರುದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅಲ್ಲಿ ನಾವು ನೋಡಿದೆವು ದಾನಿಯೇಲನ ಪ್ರವಾದನೆ ಗ್ರಂಥ 7:9 ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ನ್ಯಾಯಸ್ಥಾನದ ಆ ಒಂದು ಸಿಂಹಾಸನದ ಮೇಲೆ ಮಹಾರುದ್ಧನು ಅಂದರೆ ತಂದೆಯಾದ ದೇವರು ಕೂತಿದ್ದಾರೆ. ಆ ವೃದ್ಧನ ಬಳಿಗೆ, ಆ ಮಹಾರುದ್ಧನ ಬಳಿಗೆ ಯಾರು ಬರುವಂಥವರಾಗಿದ್ದಾರೆ ಅಂದರೆ ಮನುಷ್ಯಕುಮಾರನಂತಿರುವ ಯೇಸು ಸ್ವಾಮಿ ಬರುವಂಥವನಾಗಿದ್ದಾರೆ. ಯಾಕೆಂದರೆ ಆ ಮನುಷ್ಯಕುಮಾರನು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಬಂದು ಏನು ಮಾಡುವಂಥವರಾಗಿದ್ದಾರೆ, ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಅದಕ್ಕೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:1-2 ಓದಬೇಕಾದರೆ ಅದರಲ್ಲಿ ಆ ಮಹಾರುದ್ಧ ತಂದೆಯ ಬಳಿಗೆ ಯೇಸು ಸ್ವಾಮಿ ಬಂದು ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಆತನ ಸ್ಥಾನ ಏನು ಹೇಳುವುದಕ್ಕಿಂತ ಮೊದಲು ಆತನ ಸ್ಥಾನ ಏನು ಎನ್ನುವುದನ್ನು ಈ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾದಂತಹ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕ ಉದ್ಯೋಗ ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಅಲ್ಲಿ ತಂದೆಯ ಬಳಿಗೆ ಮನುಷ್ಯಕುಮಾರನಂತಿರ್ತಕ್ಕಂತಹ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಬಂದಂತಹ ಯೇಸು ಸ್ವಾಮಿ ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಇಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾದಂತಹ ಮಹಾಯಾಜಕನು ನಮಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅಂದರೆ ಈ ವಾಕ್ಯ ತಿಳಿಸುವಂಥದ್ದಾಗಿದೆ ದಾನಿಯೇಲನ ಪುಸ್ತಕ ಮತ್ತು ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 8:1-2 ವಾಕ್ಯದ ಜೊತೆ ನಾವು ಹೋಲಿಕೆ ಮಾಡುವ ನೋಡುವುದಾದರೆ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಳ್ಳುವುದರ ಮೂಲಕವಾಗಿ ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ. ಅಂದರೆ ನ್ಯಾಯ ವಿಚಾರಣೆಯೇ ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸುವಂತದಾಗಿದೆ. ಆತನು ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ಏನು ಮಾಡುವಂತವನಾಗಿದ್ದಾನೆ? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:34 ವಚನದಲ್ಲಿ ನಾವು ನೋಡುವುದಾದರೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿಲ್ಲದಲ್ಲದೆ ಜೀವಂತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಮಿಕಾಯೆಲ ಯಾರು ಅಂದರೆ ಅದು ಮಹಾಪ್ರಧಾನ ದೂತನಾದಂತಹ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ. ಯೇಸು ಸ್ವಾಮಿಯೇ ಮಿಕಾಯೆಲನಾಗಿದ್ದಾನೆ. ಯೇಸು ಸ್ವಾಮಿ ಪರಲೋಕದಲ್ಲಿ ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಈಗ ತಂದೆಯ ಬಲಪಾಲಸದಲ್ಲಿ ಕುಳಿತುಕೊಂಡು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅಂತಹ ಒಂದು ಮಹಾಯಾಜಕ, ಅಂತಹ ಒಂದು ಮಿಕಾಯೆಲ ನಮಗಿದ್ದಾನೆ. ಆ ವ್ಯಕ್ತಿ ಏನು ಮಾಡುವಂಥವನಾಗಿದ್ದಾನೆ? ನಮಗೋಸ್ಕರ ಹೋರಾಡುವಂಥವನಾಗಿದ್ದಾನೆ, ಬೇಡಿಕೊಳ್ಳುವಂಥವನಾಗಿದ್ದಾನೆ, ಆ ಸಂಕಟ ಕಾಲ ಬರುವಾಗ ನಮಗೋಸ್ಕರ ನಿಲ್ಲುವಂಥವನಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ಮಿಕಾಯೆಲ ಅಂದರೆ ಅದು ಯೇಸು ಸ್ವಾಮಿಯನ್ನು ಸೂಚಿಸತಕ್ಕಂಥದ್ದಾಗಿದೆ. ಆತನು ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಮಾಡುವಂಥವನಾಗಿದ್ದಾನೆ ಎಂಬುದನ್ನು ನಾವು ಅರಿತುಕೊಂಡೆವು ಸ್ವಾಮಿ. ಹೌದು ದೇವ, ಮಿಕಾಯೆಲ ಎನ್ನುವುದು ಯಾವ ದೇವದೂತನಲ್ಲ, ಮಹಾ ದೂತನಾಗಿರ್ತಕ್ಕಂತಹ ಯೇಸು ಸ್ವಾಮಿಯನ್ನು ಸೂಚಿಸುವಂಥದ್ದಾಗಿದೆ ಎಂಬುದರ ಸತ್ಯವನ್ನು ಅರಿತುಕೊಂಡ ಮಕ್ಕಳ ಹೃದಯದಲ್ಲಿ ಮಾತನಾಡು. ಆತನು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿದ್ದಾನೆ, ಈಗ ಆತನು ಎರಡನೇ ಸಾರಿ ಬರತಕ್ಕಂಥನಾಗಿದ್ದಾನೆ ಎನ್ನುವಂಥ ಸತ್ಯವನ್ನು ಅರಿತುಕೊಳ್ಳುವಾಗೆ ಸಹಾಯ ಮಾಡು. ಆ ನಿಟ್ಟಿನಲ್ಲಿ ನಮ್ಮ ಪಾಪಗಳನ್ನು ಹರಕೆ ಇಟ್ಟು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.